सदनुग्रहं दशग्रीवच्छिदं शापान्मणिग्रीवविमोचनं स्वनामग्रहणादेव निरस्तग्रहविग्रहं वृन्दावनगतं वन्दे ब्रह्मरुद्रेन्द्रवन्दितं स्वान्तस्थानन्तशय्याय पूर्णज्ञानरसारणसे उत्तुङ्गवाक्तरङ्गाय मध्वदुग्धाब्धये नमः। गुरुमखिलगुणज्ञं सद्गुणैकाधिवासं शमदमपरिनिष्टं सत्त्वनिष्टं वरिष्ठं सकलसुजनशिष्टं नित्यनिर्धूतकष्टं हयमुखपदनिष्ठं मां भजन्तु प्रपन्नाः। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। नीलाकरार्चितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुन् मम। ब्रह्मचर्य हरिप्रीति सुविद्यावादशारिणः इष्टदान् कष्टहर्त्रोन्नः विद्यामान्यान् मुनीन् नमः। वादिराजपदद्वन्द्व वारिजासक्तमानसान् विश्वप्रियगुरून् वन्दे मन्दोहं देवि शुद्धये। सत्यं सत्यं पुनः सत्यं विष्णुतीर्थप्रसादतः सर्वे कामाः भवन्त्येव शपथो बिम्बसन्निधौ। चिन्तामणिं सभक्तानां कल्पवृक्षं च कामदं स्वामिनं त्वां रघुप्रेमतीर्थं वन्देह्यभीष्टदम्। अज्ञानतिमिरच्छेदं बुद्धिसम्पत्प्रदायकं विज्ञानविमलं शान्तं विजयाख्यगुरुं भजे। ॐ जन्माद्यस्य यतोन्वजादितरतश्चार्थेष्वभिघ्नस्वराट् तेने ब्रह्महृदयादिकवये मुख्यन्त्यं सूरयः तेजो वारिमृदां व्यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। श्रीगुरुभ्यो नमः। हरिः ओम्। श्रीभगवानुवाच ಜಯಂತ್ಯೋಪಾಖ್ಯಾನ ಮುಗಿದು ಉದ್ಧವನಿಗೆ ಭಗವಂತ ಕೊಡತಕ್ಕ ಉಪದೇಶಗಳಲ್ಲಿ ಯದು ರಾಜನಿಗೆ ಅವಧೂತ ಹೇಳಿರತಕ್ಕಂಥ ಗೀತೆ ಮುಗಿದು ಇನ್ನು ಮುಂದೆ ಭಗವಂತ ಹೇಳ್ತಾ ಇದ್ದಾನೆ. ಮಯೋದಿತೇಷು ಅವಹಿತ ಸ್ವಧರ್ಮೇಶು ಮದಾಶ್ರಯ ವರ್ಣಾಶ್ರಮ ಕುಲಾಚಾರಂ ಅಕಾಮಾತ್ಮ ಸಮಾಚರೇತ್. ಇಲ್ಲಿ ಹೇಳ್ತಾ ಇದ್ದ ಏವಂ ಲೋಕೇ ತತ್ವೇ ಚ ವಿಚಕ್ಷಣಾನಾಂ ಸ್ವಯಮೇವ ಜ್ಞಾನ ಸಂಭವೇನ ಉಪದೇಶ ಅನಪೇಕ್ಷತ್ವೇಪಿ ಮಂದ ಅನುಜುಗುಕ್ಷಯ ಉದ್ಧವಂ ನಿಮಿತ್ತೀಕೃತ್ಯ ಭಗವಾನ್ ಮೋಕ್ಷ ಉಪಾಯಂ ಉಪದಿಶನ್ ಕರ್ಮಾಚರಣ ಪ್ರಕಾರಂ ತಾವದುಪದಿಶತಿ ಹೇಳ್ತಾ ಇದ್ದಾರೆ. ಇಲ್ಲಿ ಲೋಕದಲ್ಲಿ, ಲೋಕದ ವಿಷಯದಲ್ಲಿ, ತತ್ವದ ವಿಷಯದಲ್ಲಿ, ಲೋಕದ ವಿಷಯ, ತತ್ವದ ವಿಷಯ ಈ ಎರಡರಲ್ಲಿ ವಿಚಕ್ಷಣಾನ ಬುದ್ಧಿವಂತರಿಗೆ ಸ್ವಯಮೇವ ಜ್ಞಾನ ಸಂಭವೇನ, ಅವರಿಗೆ ಸ್ವಯಂ ತಾವ ತಾನಾಗಿ ಜ್ಞಾನ ಬರುತ್ತೆ. ಉಪದೇಶ ಅನಪೇಕ್ಷತ್ವೇಪಿ, ಅವರಿಗೆ ಬೇರೊಬ್ಬರು ಉಪದೇಶ ಬೇಡ, ತಾನಾಗಿ ಬುದ್ಧಿಗೆ ಹೊಳಿತಾ ಇರುತ್ತೆ. ಮಂದ ಅನು ಜಿಘೃಕ್ಷಯ, ಮಂದರಾದ ನಮ್ಮಂಥವರೆಲ್ಲ ಉಪದೇಶ ಇಲ್ಲದೆ ಬುದ್ಧಿ ಬರಲ್ಲ, ಉಪದೇಶ ಕೊಟ್ಟರು ಬರಲ್ಲ. ಅದಕ್ಕೆ ಬುದ್ಧಿ ಇಲ್ಲದಂಥ ಮಂದ ಮತಿಗಳಿಗೆ ಉದ್ಧವಂ ನಿಮಿತ್ತ ಕೃತ್ಯ, ಇಲ್ಲಿ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ ಅಂದರೆ ಉದ್ಧವ ಮಂದಮತಿ ಅಂತಲ್ಲ, ಉದ್ಧವನ ನೆಪ ಮಾಡಿಕೊಂಡು ನಮಗೆ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಉದ್ಧವಂ ನಿಮಿತ್ತೀಕೃತ್ಯ ಭಗವಾನ್ ಮೋಕ್ಷೋಪಾಯಂ ಉಪದಿಶನ್, ಮೋಕ್ಷಕ್ಕೆ ಉಪಾಯವನ್ನು ಹೇಳಿಕೊಡ್ತಾ ಇದ್ದಾನೆ ನಮಗೆ. ಅದರಲ್ಲಿ ತಾವತ್ ಕರ್ಮ ಆಚರಣ ಪ್ರಕಾರಂ ಉಪದಿಶತಿ, ಕರ್ಮಗಳನ್ನು ಆಚರಣೆ ಮಾಡಬೇಕಾದ ಪ್ರಕಾರವನ್ನು ಹೇಳಿಕೊಡ್ತಾ ಇದ್ದಾನೆ. ಹೇಗಿರಬೇಕು ನಾವು ಅಂತ ಹೇಳ್ತಾರೆ, అకామాత్మా సమాచరేత్ వర్ణాశ్రమ కులాచారం సమాచరేత్ అందరు. రెక్కలు హేళతారు యారు, నమ్మ ప్రియవ్రత మహారాజ ತಾನು ಸನ್ಯಾಸವನ್ನೇ ಸ್ವೀಕಾರ ಮಾಡಬೇಕು ಅಂತಿದ್ದಾಗ ಬ್ರಹ್ಮದೇವರೇ ಬರ್ತಾರೆ, ಕೇಳ್ತಾರೆ, ಅಯ್ಯ ದೇವರು ನಿನಗೆ ಏನು ಮಾಡಬೇಕು ಅಂತ ಕಳಿಸಿದ್ದಾರೋ ಅದನ್ನು ಬಿಟ್ಟು ನೀನು 1,000 ಸಾಧನೆಗಳು ಮಾಡಿದರೂ ದೇವರು ಮೆಚ್ಚಲ್ಲ. ಸತ್ಯ. ಆದರೆ ನಮಗೆ ಈ ಕೆಲಸ ಮಾಡಬೇಕು ಅಂತೇನು ಹೇಳಿಲ್ಲಲ್ಲ. ಅಂದರೆ ದೇವರು ಯಾವ ವರ್ಣ ಯಾವ ಆಶ್ರಮದಲ್ಲಿ ನಮ್ಮನ್ನು ಇಟ್ಟಿದ್ದಾನೋ ಅದಕ್ಕೆ ತಕ್ಕಂಥ ಧರ್ಮಗಳನ್ನು ಆಚರಣೆ ಮಾಡುವುದೇ ದೇವರು ಹೇಳಿದ ಧರ್ಮಾಚರಣೆ. ದೇವರು ಬಾಯಿಂದ ಹೇಳದೆ ನಮ್ಮನ್ನು ಆ ವರ್ಣದಲ್ಲಿ ಹುಟ್ಟಿಸಿದರೆ, ಆಶ್ರಮದಲ್ಲಿ ಇಟ್ಟಿದ್ದರೆ, ಯಾವ ವರ್ಣದಲ್ಲಿ ಹುಟ್ಟಿಸಿದ್ದಾನೋ ಯಾವ ಆಶ್ರಮದಲ್ಲಿಟ್ಟಿದ್ದಾನೋ ಅದಕ್ಕೆ ತಕ್ಕಂಥ ಕರ್ಮಗಳನ್ನು ನಾವು ಆಚರಣೆ ಮಾಡಬೇಕು. ಅಲ್ಲಿ ಹೇಳ್ತಾರೆ, ನಿನ್ನನ್ನು ಕ್ಷತ್ರಿಯನನ್ನಾಗಿ ಹುಟ್ಟಿಸಿದ್ದಾನೆ ಭಗವಂತ. ಕ್ಷತ್ರಿಯನಾದವ ನೀನು ಬ್ರಹ್ಮಚಾರಿಯಾಗಿದ್ದಿ, ನೀನು ಗೃಹಸ್ಥನಾಗಬೇಕು. ಅದು ಕ್ಷತ್ರಿಯನ ಧರ್ಮ, ರಾಜ್ಯಪಾಲನೆ ಮಾಡಬೇಕು ಕ್ಷತ್ರಿಯನ ಧರ್ಮ. ಅದು ಬಿಟ್ಟು ನೀನು ಮೂಗು ಮುಚ್ಚಿಕೊಂಡು ಕೂಡುತ್ತೇನೆ ಅಂದರೆ ನೀ ಮಾಡುವುದು ದೇವರ ಚಿಂತನೆ ಆಗಿರಬಹುದು, ಆದರೆ ಅದು ನಿಂಗೆ ತೃಪ್ತಿ ಕೊಡುತ್ತೆ, ದೇವರಿಗೆ ಸಂತೋಷ ಕೊಡಲ್ಲ. ಅವಾಗ ತಲೆಬಾಗಿ ಮದುವೆ ಆಗಿ ಮಕ್ಕಳನ್ನು ಪಡೆದು ರಾಜ್ಯವನ್ನಾಳಿದ ಪ್ರಿಯವ್ರತ ರಾಜ. ಹಾಗೆ ನಾವು ಕೂಡ ಭಗವಂತ ನಮ್ಮನ್ನು ಯಾವ ವರ್ಣದಲ್ಲಿ ಹುಟ್ಟಿಸಿರುತ್ತಾನೆ, ಯಾವ ಆಶ್ರಮದಲ್ಲಿ ಇಟ್ಟಿರ್ತಾನೆ, ಅದಕ್ಕೆ ತಕ್ಕಂಥ ವರ್ಣ ಆಶ್ರಮ. ಸರಿ, ವರ್ಣಾಶ್ರಮಗಳ ಧರ್ಮ ಮಾಡೋಣ ಅಂದರೆ ಕುಲಾಚಾರಂ ಅಂತ ಹೇಳ್ತಾರೆ. ಯಾವ ಯಾವ ಕುಲದಲ್ಲಿ ನಾವು ಹುಟ್ಟಿರುತ್ತೇವೋ, ಇದೇನು ಕುಲ ಅಂತ ಹೇಳ್ತಾರೆ ಅಂದರೆ ಒಂದೇ ವರ್ಣದಲ್ಲಿ ಹುಟ್ಟಿರಬಹುದು. ಆ ವರ್ಣದಲ್ಲಿ ಹುಟ್ಟಿದರೂ ಆ ವರ್ಣದಲ್ಲಿ ಕೆಲವು ಪಂಗಡಗಳಿರುತ್ತೆ, ಅದು ಭಗವಂತನೇ ಹುಟ್ಟಾಕಿದ್ದು. ಆ ಪಂಗಡಗಳಿಗೆ ಬೇರೆ ಬೇರೆ ಆಚಾರ ಇರುತ್ತೆ, ಅವರವರ ಆಚಾರವೇ ಬೇರೆ ಇರುತ್ತೆ. ಅದು ಆಯಾ ಋಷಿಮುನಿಗಳು ಹುಟ್ಟುಹಾಕಿರ್ತಾರೆ ಅವರ ಹಿತಕ್ಕಾಗಿ. ಅದಕ್ಕೆ ಆ ವರ್ಣಕ್ಕೆ ತಕ್ಕಂಥ ಧರ್ಮ, ಆಶ್ರಮಕ್ಕೆ ತಕ್ಕಂಥ ಧರ್ಮ, ತತ್ರಾಪಿ ಕುಲಕ್ಕೆ ತಕ್ಕಂಥ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ವರ್ಣ ಆಶ್ರಮ ಕುಲ ಆಚಾರಂ, ಆಚಾರ ಅಂದರೆ ಹಿರಿಯ ಋಷಿಷ್ಠರು ವೇದವನ್ನು ಪ್ರಮಾಣವನ್ನಾಗಿ ಒಪ್ಪಿದವರು, ಭಗವಂತನ ಪ್ರೀತ್ಯರ್ಥ ಏನು ಶಿಷ್ಟರು ಮಾಡಿದ್ದು ಆಚಾರ, ಅಂಥ ಆಚಾರವನ್ನು ವಿಶೇಷವಾಗಿ ಹೇಗೆ ಮಾಡಬೇಕು ಅಂದರೆ ಅಕಾಮಾತ್ಮ ಸಮಾಚರೇತ್. ಅಕಾಮಾತ್ಮ ಅಂದರೆ ಫಲಾಭಿಸಂಧಿರಹಿತ ಮನಃ ಭೂತ್ವ. ಅಕಾಮ ಆತ್ಮ ಅಂದರೆ ಕಾಮನೆಗಳು ನಮಗೆ ಬರಲೇಬಾರದು. ಯಾವ ಕಾಮನೆಗಳು ಇಲ್ಲದೆ ಇರಬೇಕು. ಆತ್ಮ ಶಬ್ದ ಹೇಗೆ ಅಂದರೆ ಹೇಳ್ತಾರೆ, ಕಾಮನೆ ಯಾವ ಕಾಮನೆಗಳು ಇಲ್ಲದಿರುವುದೇ ಸ್ವಭಾವ ಆಗಿಬಿಡಬೇಕು. ನಾವು ಇವತ್ತೇನು ಪ್ರವಚನ ಕೇಳಿದ್ವಿ, ದೇವ್ರು ನೀನು ಕೇಳಬಾರ್ದು ಅಂತ ಕೇಳಿದ್ವಿ. ಅವಾಗ ಏನು ಬೇಡಪ್ಪ ಕೃಷ್ಣ ನಿನಗೆ ಅರ್ಪಿತ, ನಿನ್ನ ಅಗ್ನಿ ಪ್ರೀತನ. ಮತ್ತು ಮಾರನೇ ದಿನ ಪೂಜಾ ಮಾಡೋಕ್ಕೆ ಹೋಗಕ್ಕೆ, ಅಯ್ಯೋ ಚೂರು ಕೇಳಿಬಿಡೋಣ ಈ ಕೆಲಸ, ದೇವರನ್ನ ಕೇಳಿಬಿಡು ಸ್ವಾಮಿ ಮಾಡಿಕೊಡು ಅಂತ ಕೇಳಿಬಿಡೋಣ. ಅದನ್ನೇ ಹೇಳ್ತಾ ಇದ್ದಾರೆ. ಒಂದು ಸಲ ಅಕಾಮ ಇನ್ನ ಯಾವಾಗೂ ಸಕಾಮ ಅಂತ ಈ ಥರ ಇಲ್ಲ. ಆ ಕಾಮನೆ ಬಾರದೇ ಇರೋದು ನಮಗೆ ನ್ಯಾಚುರಲಿ ಇನ್ ಬಿಲ್ಟ್ ಆಗಿ ಬಂದ್ಬಿಡ್ಬೇಕು, ಬ್ಲಡ್ಡಲ್ಲಿ ಇಂಜೆಕ್ಟ್ ಆಗಬೇಕು. ಅದು ಆತ್ಮ ಅಂತ ಶಬ್ದ ಅರ್ಥ. ಅಕಾಮಾತ್ಮ ಅಂದರೆ ಕಾಮನೆ ಮಾಡದಿರುವುದು ನಮ್ಮ ಸ್ವಭಾವ ಆಗಿಬಿಡ್ಬೇಕು. ಹಾ, ಅಕಾಮಾತ್ಮ ಸಮಾಚರೇತ್ ಹೇಳ್ತಾ ಇದ್ದಾರೆ. ಅಕಾಮಾತ್ಮ ಭೂತ್ವ ಮದಾಶ್ರಯ ಹೇಳ್ತಾ ಇದ್ದಾರೆ. ಈ ಆಚಾರವನ್ನು ಚೆನ್ನಾಗಿ ಮಾಡಬೇಕು, ಯಾವ ಬೇರೆ ಫಲಗಳನ್ನು ಬಯಸದೆ ಮಾಡಬೇಕು ಹೇಳ್ತಾರೆ. ಮದಾಶ್ರಯ ಸಮಾಚರೇತ್ ಅಂದರೆ ಮಾಮೇವ ಶರಣಂ ಪ್ರಾಪ್ತ ಅಂತ, ನನ್ನನ್ನೇ ಶರಣಾಗತನಾಗಬೇಕು. ಯಾಕಪ್ಪ, ಬೇಕಾದ ಜನ ಇದ್ದಾರಲ್ಲ ಅಂದರೆ, ಇಲ್ಲ, ಶ್ರೀಹರಿ ಒಬ್ಬನೇ ಸ್ವತಂತ್ರ, ಮಿಕ್ಕೆಲ್ಲರೂ ಅಸ್ವತಂತ್ರರು ಎಂಬ ಸ್ಪಷ್ಟ ಜ್ಞಾನ ಇದ್ದಾಗ ಶ್ರೀಹರಿಯನ್ನೇ ಶರಣಾಗತರಾಗ್ತೇವೆ ಗುರುಗಳ ಮುಖಾಂತರ. ಆದ್ದರಿಂದ ಮಾಮೇವ ಶರಣಂ ಪ್ರಾಪ್ತ, ನನ್ನನ್ನೇ ಶರಣಾಗತನಾಗಬೇಕ. ಇಲ್ಲಿ ಮಾಂ ಶರಣಂ ಪ್ರಾಪ್ತ ಅಂತ ಹೇಳಿಲ್ಲ, ನನ್ನನ್ನು ಶರಣ, ನನ್ನನ್ನೇ ಅಲ್ಲ, ದೇವರನ್ನೇ ಶರಣಾಗತರಾಗ್ತೀವಿ ಅಂತ ಹೇಳಿದರೆ ಮಿಕ್ಕ ದೇವತೆಗಳಿಗೆ ಎಲ್ಲರಿಗೂ ಸಿಟ್ಟು ಬರುತ್ತೇನೋ, ಬರೋದೇ ಇಲ್ಲ. ಯಾಕೆ, ದೇವರಲ್ಲಿ ಶರಣಾಗತರಾಗ್ತಾ ಇದ್ದೀವಿ, ನೀನು ನೀನು ಸ್ವತಂತ್ರ ಅಂತ. ಆ ಶರಣಾಗತಿ ಹೇಗೆ, ದೇವತೆಗಳ ಮುಖಾಂತರ ದೇವರಲ್ಲಿ ಶರಣಾಗತಿ, ಅವರೇ ಹೇಳಿಕೊಡೋದು, ಅವನೇ ಸ್ವತಂತ್ರ, ಅವನ ಕಾಲು ಹಿಡಿ ನಮ್ಮೆಲ್ಲರದ್ದಲ್ಲ ಅಂದಾಗ ಅವರಪ್ಪಣೆಯಿಂದ ದೇವರ ಪಾದ ಹಿಡಿದದ್ದೇ ಮಾಮೇವ ಶರಣಂ ಗತಃ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಮಯೋದಿತೇಷು ಅವ್ಯವಹಿತ. ಇಲ್ಲಿ ಮಯೋದಿತೇಷು ಅಂದರೆ ಹೇಳ್ತಾ ಇದ್ದಾರೆ, ಭಗವತ್ ಗೀತಾ ಪಂಚರಾತ್ರಾದಿಷು ಉದಿತೇಷು ಸ್ವಧರ್ಮೇಶು ವೈಷ್ಣವ ಧರ್ಮೇಶು ಅವಹಿತ. ಅವಹಿತ ಅವ್ಯವಹಿತ ಅವಹಿತ ಅಂತ ಹೇಳ್ತಾ ಇದ್ದಾರೆ, ಪ್ರಮಾದರಹಿತ ಅವಹಿತ ಭವಿತ ಅವಹಿತೇನ ಭವಿತವ್ಯಂ ಅಂದರೆ ಅಲ್ಲಿ ಆಲಸ್ಯ ಇಲ್ಲದೆ ಇರಬೇಕು. ನಾನು ಹೇಳಿರತಕ್ಕಂಥ ಗೀತಾ ಪಂಚರಾತ್ರ ಮೊದಲಾದವುಗಳಿಂದ ಅವುಗಳಿಂದ ಹುಟ್ಟಿದ ಅರ್ಥ ಅದರ ನಿರ್ಣಯ ಅದರಲ್ಲಿ ಸ್ವಧರ್ಮೇಶು ಅಂದರೆ ತನ್ನ ತಾನು ಮಾಡಬೇಕಾದ ಧರ್ಮ ಎಲ್ಲಿ ಹೇಳಿದ್ದಾರೆ, ಭಗವದ್ಗೀತೆಯಲ್ಲಿ ಹೇಳಿದ್ದೇನೆ, ಪಂಚರಾತ್ರಾದಿಗಳಲ್ಲಿ ಹೇಳಿದ್ದೇನೆ, ಇಂಥ ಒಂದು ಕುಲದಲ್ಲಿ ಹುಟ್ಟಿದರೆ ಇಂಥ ಕರ್ಮ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಅದರಲ್ಲಿ ಹೇಳಿದ ಆಯಾ ಶಾಸ್ತ್ರಗಳಲ್ಲಿ ಹೇಳಿದ ಗೀತಾ ಪಂಚರಾತ್ರಾದಿಗಳಲ್ಲಿ ಹೇಳಿದ ಸ್ವಧರ್ಮೇಶು ತನ್ನದೇ ಆದ ವೈಷ್ಣವ ಧರ್ಮಗಳಲ್ಲಿ ಅವಹಿತ ಅಂದರೆ ಅವುಗಳನ್ನು ತಿಳ್ಕೊಂಡು ಅವುಗಳನ್ನು ಆಚರಣೆ ಮಾಡುವುದರಲ್ಲಿ ಪ್ರಮಾದರಹಿತ ಆಲಸ್ಯ ಯಾವುದಿರಬಾರ್ದು. ಏ ನೋಡೋಣ ಬಿಡಪ್ಪ ಅಂತ ಅದಿರಬಾರದು. ಮಯೋದಿತೇಷು ಅವಹಿತ ಸ್ವಧರ್ಮೇಶು ಮದಾಶ್ರಯ ಅಂತ ಹೇಳಿದ ತದ ಅವಿರೋಧೇನ ವರ್ಣಾಶ್ರಮ ಕುಲಾಚಾರಾನ್ ಸಮಾಚರೇತ್. ಏನು ಹೇಳ್ತಾ ಇದ್ದಾರೆ, ನಾನು ಏನು ಭಗವದ್ಗೀತಾ ಪಂಚರಾತ್ರಾದಿ ಸಕಲ ಶಾಸ್ತ್ರಗಳಲ್ಲಿ ಹೇಳಿದ್ದೇನೆ ಅದಕ್ಕೆ ವಿರೋಧ ಬಾರದಂತೆ ನಮ್ಮ ವರ್ಣಾಶ್ರಮ ಕುಲಾಚಾರಗಳನ್ನು ನಾವು ಮಾಡಬೇಕು. ಸ್ವಲ್ಪ ಅರ್ಥ ಆಗೋಂಗೆ ಹೇಳಿ ಅಂದರೆ ಹೇಳ್ತಾ ಇದ್ದಾರೆ, ಲೋಕದಲ್ಲಿ ಆಯಾ ವರ್ಣದಲ್ಲಿ ಆಯಾ ಆಶ್ರಮದಲ್ಲಿ ಆಯಾ ಕುಲಧರ್ಮಗಳಲ್ಲಿ ಆಚಾರಗಳು ಬಂದಿರಬಹುದು, ಅದನ್ನು ಮಾಡು ಅಂತ ಹೇಳುವುದರಲ್ಲೇ ತಾತ್ಪರ್ಯ ಅಲ್ಲ. ಆ ಕುಲಧರ್ಮಗಳು ವರ್ಣಾಶ್ರಮ ಕುಲಾಚಾರಗಳು ಹೇಗಿರಬೇಕು, ಭಗವದ್ಗೀತೆಯಲ್ಲಿ ಮತ್ತು ಪಂಚರಾತ್ರಾದಿ ಆಗಮಗಳಲ್ಲಿ ಹೇಳಿದ ಈ ರೀತಿಯಾಗಿರಬೇಕು ಅಂತ ಹೇಳಿದ ನಮ್ಮ ನಮ್ಮ ಧರ್ಮಗಳು ಸ್ವಧರ್ಮಗಳಲ್ಲಿ ವಿಶೇಷವಾಗಿ ಅದಕ್ಕೆ ವಿರೋಧವಿಲ್ಲದ ಕುಲಧರ್ಮಾದಿಗಳನ್ನು ಮಾಡಬೇಕು. ವರ್ಣಾಶ್ರಮ ಕುಲಧರ್ಮ ಆಚರಣೆ ಮಾಡಬೇಕು, ಅದು ಹೇಗಿರಬೇಕು, ದೇವರು ಹೇಳಿದ್ದಕ್ಕೆ ವಿರುದ್ಧವಲ್ಲದ್ದಿರಬೇಕು ಹೇಗೆ ಕೊಡಿಸ್ತೀರಿ ಇದು ಅಂತ ಹೇಳ್ತಾ ಇದ್ದಾರೆ. ವರ್ಣಾಶ್ರಮ ಕುಲಧರ್ಮ ಆಗಿದ್ದು ದೇವರು ಹೇಳಿದ್ದಕ್ಕೆ ವಿರುದ್ಧವಾದದ್ದು ಏನಾದರೂ ಇದ್ದರೆ ಎರಡಿರಬೇಕು. ಹಾಗಾದರೆ ವರ್ಣಾಶ್ರಮ ಕುಲ ಆಚಾರ ಅಂತ ಇರಬೇಕು, ಅದು ದೇವರು ಹೇಳಿದ್ದಕ್ಕೆ ಸರಿಯಾಗಿದ್ದದ್ದು, ದೇವರು ಹೇಳಿದ್ದಕ್ಕೆ ವಿರುದ್ಧವಾದದ್ದು ಎರಡೂ ಇದ್ದರೆ ಅದರಲ್ಲಿ ದೇವರು ಹೇಳಿದ್ದಕ್ಕೆ ವಿರೋಧವಲ್ಲದ್ದು ಮಾಡು ಅಂತ ಹೇಳೋದು ಕೊಡುತ್ತೆ. ವರ್ಣಾಶ್ರಮ ಕುಲಾಚಾರಗಳು ಅಂತ ಹೇಳಿದರೇನೆ ಅದು ದೇವರು ಹೇಳಿದ್ದಕ್ಕೆ ವಿರುದ್ಧವಲ್ಲ ಅಂತಲೇ ಕೊಡುತ್ತಲ್ಲ ಅಂತ ಹೇಳ್ತಾ ಇದ್ದಾರೆ. ಹೌದು, ವರ್ಣ ಆಶ್ರಮ ಅಲ್ಲಿ ಕುಲಾಚಾರ ಅಂತ ಹೇಳಿದಾಗ ಆ ಕುಲದಲ್ಲಿ ಬಂದ ಕೆಲವು ಆಚಾರಗಳು ಯಾವುದರ ಬುಡದಲ್ಲಿ ಬಂದಿರುತ್ತೆ, ಮಧ್ಯದಲ್ಲಿ ಬಂದವರು ಬೇರೆ ಬೇರೆ ಮತಗಳನ್ನು ಅದರ ಪ್ರಭಾವದಿಂದ ಅನುಸಾರ ಮಾಡುವುದೇ ಆದರೆ ಅವರು ಮಾಡಿದ್ದು ಕುಲಾಚಾರದಲ್ಲಿ ಸೇರಿಕೊಂಡು, ಅದು ಯದ್ಯಪಿ ಕುಲಾಚಾರ ಅಲ್ಲ, ಇವರೇ ಮಾಡಿಕೊಂಡಿದ್ದು ಅದರಲ್ಲಿ ಸೇರಿಕೊಂಡು ಕುಲಾಚಾರದ ಹೆಸರಲ್ಲಿ ಬರ್ತಾ ಇರುತ್ತೆ. ಅದೇನಾಗಿರುತ್ತೆ? ದೇವರು ಹೇಳಿದ್ದಕ್ಕೆ ವಿರುದ್ಧವಾಗಿರುತ್ತೆ. ಈಗ ಮತ್ತು ಪ್ರಶ್ನೆಯಲ್ಲಿ ಬರುತ್ತೆ, ಏನು ದೇವರೇನು ಪಂಚರಾತ್ರಾದಿಗಳಲ್ಲಿ ಗೀತಾದಿಗಳಲ್ಲಿ ಹೇಳಿದ್ದಾರಲ್ಲ ಅದನ್ನು ಮಾಡ, ಅದಕ್ಕೆ ತಕ್ಕಂತೆ ಇದನ್ನು ಮಾಡಬೇಕಾ, ಅದಕ್ಕೆ ವಿರುದ್ಧವಾದರೂ ಇದು ಪ್ರಧಾನವಾಗಿ ಮಾಡಬೇಕಾ ಅಂದರೆ ಇಲ್ಲ. ವರ್ಣಾಶ್ರಮ ಕುಲಾಚಾರಗಳನ್ನು ಭಗವಂತನೇ ಋಷಿಗಳ ಮೂಲಕ ಹುಟ್ಟಾಕಿದ್ದು. ಅದು ಎಂಥದ್ದು ಹುಟ್ಟಾಕಿದ್ದ ಅಂದರೆ ಹೇಳ್ತಾ ಇದ್ದಾರೆ, ತಾನು ಹೇಳಿದ ಗೀತಾ ಮತ್ತು ಪಂಚರಾತ್ರಾದಿಗಳಿಗೆ ಅಡ್ಡಿಯಿಲ್ಲದ ರೀತಿಯಲ್ಲಿ ವರ್ಣಾಶ್ರಮ ಕುಲಾಚಾರಗಳನ್ನು ಭಗವಂತನೇ ಋಷಿಗಳ ಮೂಲಕ ಹುಟ್ಟಾಕಿದ್ದು. ಆದರೆ ಮಧ್ಯದಲ್ಲಿ ದೇವರ ವಾಕ್ಯ ವಿರುದ್ಧವಾದ ಮತಗಳನ್ನು ಹಿಡಿದಂಥವರು ಹುಟ್ಟಿ ಬಂದು ಆ ಒಂದು ಮತಗಳನುಸಾರವಾಗಿ ತಾವೂ ಆಚಾರಗಳನ್ನು ಇಲ್ಲಿ ಹುಟ್ಟಾಕಿದರೆ ಆ ಆಚಾರಗಳು ಯಾರದ್ದು ಅಂತ ಗೊತ್ತಾಗದೆ ಕುಲ ಪರಂಪರೆಯಲ್ಲಿ ಸೇರಿಕೊಂಡು ಬಂದಿದ್ದರೆ ಅದು ದೇವರ ಮಾತುಗಳಿಗೆ ವಿರುದ್ಧವಾಗಿದ್ದರೆ ಹಾಂ ಅದನ್ನು ಬಿಟ್ಟುಬಿಡು. ಅಲ್ಲ, ಕುಲಾಚಾರದಲ್ಲಿ ಮಧ್ಯೆ ಅವರವರ ಬುದ್ಧಿಗೆ ತಕ್ಕಂತೆ ಸೇರಿಸಿದ್ದು ಅಂತ ಹೇಗೆ ಗೊತ್ತಾಗಬೇಕು ನಮಗೆ? ಅಂದರೆ ಹೇಳ್ತಾರೆ, ಕುಲಾಚಾರದಲ್ಲಿ ಏನು ಭಗವಂತನ ಮಾತುಗಳಿಗೆ ವಿರುದ್ಧವಲ್ಲದ್ದಿರುತ್ತೋ ಅದು ಪ್ರಾಚೀನ ಪರಂಪರೆಯಿಂದ ಬಂದದ್ದು. ಭಗವಂತನ ಮಾತುಗಳಿಗೆ ಗೀತಾ ಪಂಚರಾತ್ರಾದಿಗಳಿಗೆಲ್ಲಿ ಭಗವಂತ ಹೇಳಿದ್ದಕ್ಕೆ ವಿರುದ್ಧವಾಗಿ ಏನು ಇಲ್ಲಿ ಕುಲಾಚಾರ ಇರುತ್ತೋ ಅದು ಪ್ರಾಚೀನದಿಂದ ಬಂದದ್ದಲ್ಲ, ಮಧ್ಯದಲ್ಲಿ ಯಾರೋ ಹುಟ್ಟಾಕಿದ್ದು ಅಂತ ಅರ್ಥ. ಅದು ಬಿಟ್ಟು ಬಿಡಬೇಕು. ಹಾಗಾದರೆ ಗೀತಾ ಮತ್ತು ವಿಶೇಷವಾಗಿರತಕ್ಕಂಥ ಪಂಚರಾತ್ರಾದಿಗಳು ಅದಕ್ಕೆ ಅನುಸಾರವಾದ ಏನು ಮಾಡಬೇಕು ಅಂತ ಹೇಳ್ತಾರೆ, ವರ್ಣಾಶ್ರಮ ಕುಲಾಚಾರಗಳನ್ನು ನಾವು ಹೇಗೆ ಆಚಾರ ಮಾಡಬೇಕು? ಅಕಾಮಾತ್ಮ. ಅಕಾಮಾತ್ಮ ಅಂದರೆ ಯಾವುದನ್ನು ಬಯಸದೆ ಅಂತ, ಹೌದಾ? ಅಥವಾ ಅಕಾಮಾತ್ಮ, ಭಗವಂತನನ್ನೇ ಬಯಸಿ, ಅವನ ಅನುಗ್ರಹವನ್ನೇ ಬಯಸಿ ಆ ಕರ್ಮಗಳನ್ನು ಮಾಡಬೇಕು. ಅಕಾಮಾತ್ಮ ಅನ್ನೋದರಲ್ಲಿ ಎರಡು ಅರ್ಥಗಳಿವೆ. ಬೇರೊಂದು ಬಯಸದೇ ಇರುವವ ಅಂತ ಒಂದು ಅರ್ಥ, ದೇವರನ್ನೇ ಆ ಅಂತಲ್ಲೇ ಇದೆ, ಆ ಅಂದರೆ ಭಗವಂತ, ಅವನನ್ನು ಕಾಮಾತ್ಮ ಕಾಮಿಸುವಂಥವ ಅಂದರೆ ಭಗವಂತನನ್ನೇ ನೀನೇ ಬೇಕು ಅಂತ ಬಯಸುವವನಾಗಿ ಅವನ ಪ್ರೀತಿಗಾಗಿ ಕರ್ಮಾಚರಣೆ ಮಾಡಬೇಕು ಅಂತ ಕೃಷ್ಣ ಉಪದೇಶ ಕೊಡ್ತಾ ಇದ್ದಾನೆ. ಸರಿ, ಏನು ಹೇಳ್ತಾ ಇದ್ದೀರಾ? ಈ ವರ್ಣಾಶ್ರಮ ಕುಲಾಚಾರಗಳು ಅಂತಿರುತ್ತಲ್ಲ, ಅಲ್ಲಿ ದೇವರು ಹೇಳಿದ್ದಕ್ಕೆ ವಿರುದ್ಧವಾದದ್ದು ಇದ್ದರೆ ಅದನ್ನು ತೆಗೆದುಬಿಡು, ಅದು ಪ್ರಾಚೀನ ಸಜ್ಜನ ಪರಂಪರೆಯಿಂದ ಬಂದದ್ದಲ್ಲ, ಮಧ್ಯದಲ್ಲಿ ಬಂದದ್ದು ಅಂತಿರಲ್ಲ, ಅಂಥದ್ದೇನಾದರೂ ಒಂದು ಎಕ್ಸಾಂಪಲ್ ಕೊಡಿ ನೋಡಿ. ಅನೇಕ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರಾದಿ ಮನೆತನಗಳಲ್ಲಿ ಪ್ರಾಚೀನ ಕುಲಾಚಾರಗಳು ಅಂತ ಬಂದಿರುತ್ತೆ. ಆ ಕುಲಾಚಾರಗಳಲ್ಲಿ ಕೆಲವು ನೋಡಿ, ಅಂದರೆ ಭಗವಂತ ಪಂಚರಾತ್ರಾದಿ ಆಗಮಗಳಲ್ಲಿ ಭಗವದ್ಗೀತಾದಿಗಳಲ್ಲಿ ಹೇಳಿದ್ದಕ್ಕೆ ವಿರುದ್ಧವಾದ್ದು ನಡೀತಾ ಇರುತ್ತೆ ಅಂತ ತಾತ್ಪರ್ಯ. ಏನದು ಅಂದ್ರೆ ಹೇಳ್ತಾರೆ, ಹಾ, ಗ್ರಾಮದೇವತಾ ಪೂಜಾ ಮಾಡ್ತಿರ್ತಾರೆ, ಬೇಡ ಅಂದಿಲ್ಲ, ಅದು ಕುಲಾಚಾರ ಬರ್ತಾ ಇರುತ್ತೆ. ಅದರಲ್ಲಿ ದೇವರಿಗೆ ಸಮರ್ಪಣೆ ಮಾಡದೇನೆ ಗ್ರಾಮ ದೇವತೆಗೇನೆ ನೈವೇದ್ಯ ಕೊಟ್ಟು ಆ ಪ್ರಸಾದ ತಿನ್ನೋದು ಅಂತ ಚಾಲ್ತಿಯಲ್ಲಿ ಬಂದಿದೆ. ಅಡಿಗೆ ಮಾಡೋದು, ಗ್ರಾಮ ದೇವತೆ ಮುಂದಿಡೋದು, ಅದನ್ನೇ ತಿನ್ನೋದು, ಇದು ದೇವರು ಹೇಳಿದ್ದಕ್ಕೆ ವಿರುದ್ಧ. ಯಾಕೆ? ಭಗವಂತನಿಗೆ ಕೊಡದೆ ಯಾರಿಗೂ ಕೊಡಬಾರದು, ಭಗವಂತರ ಪ್ರಸಾದ ಕೊಟ್ಟು ನಾವು ತಿನ್ನಬೇಕು. ಆದ್ದರಿಂದ ಭಗವಂತನಿಗಲ್ಲದೆ ಬೇರೆ ದೇವತೆಗಳು ಈ ಭಗವಂತನಿಗೆ ಸಮಾನ ಅಂತ ತಿಳಿಯೋದೇ ತಪ್ಪು. ಇನ್ನ ದೇವರಿಗೆ ಕೊಡದೆ ಅವರಿಗೆ ಕೊಟ್ಟು ಬಿಡೋದು ಇನ್ನೂ ತಪ್ಪು. ಇಂಥವು ಕುಲಾಚಾರ ಎಂಬ ಹೆಸರಿನಿಂದ ಬರ್ತಾ ಇರುತ್ತೆ. ಅವುಗಳನ್ನು ನಾವು ತ್ಯಜಿಸಬೇಕು, ಅವುಗಳನ್ನು ಬಿಡಬೇಕಾಗುತ್ತೆ. ಹಾ, ಇನ್ನು ಇದರಲ್ಲಿ ಕೆಲವೆಲ್ಲ ಇದೆ. ಯಾವುದು? ಕೆಲವು ಗ್ರಾಮ ದೇವತೆಗಳ ಪೂಜಾ ಅಂತ ಹೇಳ್ತಾ ಇರ್ತಾರೆ. ವಿಜಯದಾಸರು ಒಂದು ಪಟ್ಟಿಯನ್ನ ಕೊಡ್ತಾರೆ. ಸನ್ನತಿಯ ಚಂದ್ರಲಾದೇವಿ, ನಂತರ ತುಳಜಾ, ಇನ್ನ ಪುರಂದರದಾಸರು ಹೇಳುತ್ತಾರೆ ವಿಶೇಷವಾಗಿರತಕ್ಕಂಥ ಹುಲಿಗೆಮ್ಮ ಇತ್ಯಾದಿಗಳನ್ನು ಯಾರು ಆರಾಧನೆ ಮಾಡುತ್ತಾರೋ ಅವರು ವೈಷ್ಣವರಲ್ಲ ಅಂತ ಬಿಡುತ್ತಾರೆ. ಆದರೆ ನಮ್ಮ ಬ್ರಾಹ್ಮಣ ವೈಷ್ಣವ ಪರಂಪರೆಯಲ್ಲೇ ಈ ದೇವತೆಗಳನ್ನು ಆರಾಧನೆ ಮಾಡುವುದು ಪರಂಪರಾ ಚಾಲ್ತಿ ಬಂದಿದೆ. ಮತ್ತೆ ದಾಸರಾಯರ ಮಾತಿನ ಪ್ರಕಾರ ಈ ಸಂಪ್ರದಾಯವನ್ನು ಹಿಡ್ಕೋಬೇಕೋ ಬಿಡಬೇಕೋ ಅಂತ ಆ ಸಂಶಯಕ್ಕೆ ರಘುಪ್ರೇಮ ತೀರ್ಥರ ಪೂರ್ವಾಶ್ರಮ ಪುತ್ರರಾಗಿರತಕ್ಕಂಥ ಸ್ವಾಮಿ ರಾಯಾಚಾರ್ಯರು ಅವರು ಒಂದು ಹಾಡನ್ನು ಪದವನ್ನು ಬರೀತಾರೆ, ಸ್ತೋತ್ರವನ್ನು ಬರೀತಾರೆ. ಅದರಲ್ಲಿ ವಿಶೇಷವಾಗಿ ಲಕ್ಷ್ಮೀದೇವಿಯ ಸ್ತೋತ್ರ ಬರತಾ, ತುಳಜಾದೇವಿಯೇ ನೀನು ಲಕ್ಷ್ಮೀದೇವಿಯನ್ನು ಸ್ತೋತ್ರ ಮಾಡ್ತಾರೆ. ಅಲ್ಲಿ ಕಾರಣ ಹೇಳ್ತಾರೆ, ದಾಸರಾಯರು ತುಳಜಾದೇವಿಯ ಪೂಜೆಯನ್ನು ಚಿಕ್ಕ ಚಿಕ್ಕ ಗ್ರಾಮ ದೇವತೆಗಳ ಪೂಜಾ ಅಂತ ಹೇಳಿ ನಿಷೇಧ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಹೇಳ್ತಾರೆ, ಅಲ್ಲಿ ಆಕೆ ಒಬ್ಬ ದೈತ್ಯ ಸ್ತ್ರೀ ತಪಸ್ಸು ಮಾಡಿದ್ದಕ್ಕೆ ಒಲದದ್ದು. ಆಕೆ ಕೇಳುತ್ತಾಳೆ, ನಿನ್ನಲ್ಲಿ ನಾನಿರ್ತೇನೆ ಅಂತ ಆಕೆಗೆ ಆಶ್ರಯ ಕೊಟ್ಟಿರ್ತಾಳೆ. ಆದ್ದರಿಂದ ಅಲ್ಲಿ ನಾವು ಪೂಜಾದಿಗಳು ಮಾಡಿದರೆ ಬಹಳ ತೊಂದರೆ ಆಗುತ್ತೆ ಅಂತ ದಾಸರಾಯರು, ಅಲ್ಲಿ ಲಕ್ಷ್ಮೀದೇವಿಯೇ ಇದ್ದರೂ ಪಕ್ಕದಲ್ಲಿ ಇದು ಕೂತಿದೆ ಆದ್ದರಿಂದ ಬಿಟ್ಟು ಬಿಡಿ ಅಂತ ಹೇಳಿದರು. ಆದರೆ ಕೆಲವರು ಮಹಾತ್ಮರೆಲ್ಲ, ಯಾರು ಅರಣ್ಯಕಾಚಾರ್ಯರೇ ಮೊದಲಾದವರು ತುಳಜಾ ಭವಾನಿಯ ದರ್ಶನಕ್ಕೆ ಹೋಗಿ ಅಲ್ಲಿ ರಮಾಸ್ತೋತ್ರವನ್ನು ಮಾಡಿ ದರ್ಶನ ಮಾಡಿಕೊಂಡು ಬಂದದ್ದು, ಏನು ಲಕ್ಷ್ಮೀದೇವಿಯ ಸಾಕ್ಷಾತ್ ದರ್ಶನ ಮಾಡಿಕೊಂಡು ಬಂದದ್ದು ಗೋಕಾವಿ ಅನಂತಾದ್ರೀಶರು ಬರೆಯುತ್ತಾರೆ. ಮತ್ತು ಇದು ಹೇಗೆ ಕೊಡುತ್ತೆ ಅದಕ್ಕೆ ಹೇಳ್ತಾ ಇದ್ದಾರೆ, ಜ್ಞಾನಿಗಳು ಅಲ್ಲಿ ಉಪಾಸನೆ ಮಾಡುವಾಗ ಆ ಏನು ಬೇಡದ ದೈತ್ಯಾದಿಗಳ ಒಂದು ಆ ವಿಶೇಷವಾದ ಇರುವಿಕೆ ಇರುತ್ತಲ್ಲ, ಅದನ್ನು ಲಕ್ಷ್ಮೀದೇವಿಯನ್ನು ಪ್ರಾರ್ಥಿಸಿ ದೂರ ಮಾಡಿ ಕೇವಲ ಲಕ್ಷ್ಮಿಯನ್ನು ಉಪಾಸನೆ ಮಾಡುತ್ತಾರೆ. ಆದ್ದರಿಂದ ಆ ದೋಷಗಳು ಅವರಿಗಿರಲ್ಲ. ಸಾಮಾನ್ಯ ಜನರಿಗೆ ಈ ಒಳಗಿನ ರಹಸ್ಯಗಳು ಗೊತ್ತಿರಲ್ಲ, ಆದ್ದರಿಂದ ಹಾಗೇ ಪೂಜಾ ಮಾಡಿಬಿಟ್ರೆ ಲಕ್ಷ್ಮೀದೇವಿಗೆ ಹೋಗಬೇಕಾದ ಪೂಜಾ ಬೇರೊಬ್ಬರಿಗೆ ಹೋಗ್ತಾ ಇರುತ್ತೆ. ಆದ್ದರಿಂದ ದಾಸರು ಎಚ್ಚರ ಕೊಟ್ಟರು ಎಂಬುದನ್ನಲ್ಲಿ ಜ್ಞಾನಿಗಳು ವಿಸ್ತಾರ ಮಾಡುತ್ತಾರೆ. ಹುಲಿಗಿಯಮ್ಮ ಪುರಂದರದಾಸರಲ್ಲಿ ಅಲ್ಲಿ ಹಂಪಿಯಲ್ಲಿದ್ದವರು, ಹುಲಿಗಿಯಮ್ಮ ಹೊಸಪೇಟೆಯಲ್ಲೇ ಅಲ್ಲಿರೋದು ಹುಲಿಗಿಯಮ್ಮ ಅಂತ ಅಲ್ಲಿ ಹೇಳ್ತಾರೆ. ಹುಲಿಗಿಯಮ್ಮ ಅಲ್ಲಿಗೆ ಹೋಗಬೇಡಿ ಅಂತ ಹೇಳ್ತಾರೆ. ಹಾಂ ಸರಿ, ಆದರೆ ಅಲ್ಲಿ ದ್ವೈತದ್ಯುಮಣಿಕಾರರು ಶ್ರೀಪತಿ ಆಚಾರ್ಯರು ಅಂತ ಉತ್ತರಾದಿ ಮಠದ ದೊಡ್ಡ ಪಂಡಿತರು, ಅವರು ದಿನಾಗ್ಲೂ ಹೋಗ್ತಾ ಇದ್ರು ಹಾದಿಯಲ್ಲಿ, ಇದು ಯಾವುದೋ ಗ್ರಾಮ ದೇವತಾನ ನೋಡಬಾರದು ಅಂತ ಹಾಗೆ ಸೀದಾ ಹೊರಟು ಹೋಗ್ತಾ ಇದ್ದಾರಂತೆ. ಒಂದು ದಿವಸ ಕನಸಲ್ಲಿ ಬಂದು ಯಾರಂದುಕೊಂಡಿದ್ದೀಯಾ ನಾನಿರೋದು, ಬಾ ನೋಡು ಅಂದಾಗ ಹೋಗಿ ನೋಡುತ್ತಾರೆ. ಮಹಾಲಕ್ಷ್ಮಿ ನಾನಿದ್ದೀನಿ ಅಂತ ಹೇಳ್ತಾಳೆ. ನೋಡಿದರೆ ಕಣ್ಣಲ್ಲಿ ಸಾಲಗ್ರಾಮವಿದೆ. ಅದಕ್ಕೆ ಅವರು ಆ ಲಕ್ಷ್ಮೀದೇವಿ ಸ್ತೋತ್ರ ಮಾಡುತ್ತಾ ವ್ಯಾಘ್ರಪುರಿ ವರನಿಲಯೇ ಅಂತ ಸ್ತೋತ್ರ ಮಾಡುತ್ತಾರೆ. ಕೊಲ್ಹಾಪುರ ನಿಲಯೇ ಅಂತ ಸ್ತೋತ್ರ ಮಾಡುತ್ತಾ ಆಕೆಯನ್ನೇ ವ್ಯಾಘ್ರಪುರಿ ವರನಿಲಯೇ, ವ್ಯಾಘ್ರಪುರಿ ಅಂದರೆ ಹುಲಿಗೂರು, ಹುಲಿಗೆಮ್ಮ ಅಂತ ಆಕೆಯನ್ನು ಸ್ತೋತ್ರ ಮಾಡುತ್ತಾರೆ. ಅಂದರೆ ಅಲ್ಲಿ ಇರೋದು ಲಕ್ಷ್ಮೀದೇವಿಯೇ ಇದ್ದದ್ದು. ಆದರೆ ಅಲ್ಲಿ ಲಕ್ಷ್ಮೀದೇವಿ ಜೊತೆಗೆ ನಾವು ಪೂಜಾ ಮಾಡಲಿಕ್ಕೆ ನಿಷಿದ್ಧವಾದ ಗ್ರಾಮ ದೇವತೆಯ ಒಂದು ಸನ್ನಿಧಿಯೂ ಇದೆ, ಅದು ನಮಗೆ ವಿಹಿತವಲ್ಲ. ಆದ್ದರಿಂದ ದಾಸರು ನಿಮಗದು ಪ್ರತ್ಯೇಕ ಮಾಡಿ ಪೂಜಾ ಮಾಡಲಿಕ್ಕಾಗಲ್ಲಪ್ಪ, ಅಲ್ಲಿ ನಿಮ್ಗೆ ಗೊತ್ತಾಗಲ್ಲ, ಅದಕ್ಕೆ ಬೇಡ ಅಂದ್ಬಿಟ್ರು. ಆದರೆ ಜ್ಞಾನಿಗಳು ಹೋಗುವಾಗ ಲಕ್ಷ್ಮೀ ದೇವಿಯಲ್ಲಿ ಅನುಗ್ರಹ ಮಾಡಲಿಕ್ಕಿದ್ದಾರೆ, ಈ ಥರನೂ ತಗೊಳ್ಳಿ ಇಲ್ಲಿ ಅಂತ ಅದನ್ನು ತೋರಿಕೊಟ್ರು. ದಾಸರಾಯರ ಮಾತಿಗೆ ವಿರೋಧವಲ್ಲದ ರೀತಿಯಲ್ಲಿ ಅಲ್ಲಿ ಪೂಜಾದಿಗಳು ನಮ್ಮವರು ಮಾಡೋದಿದೆ. ಅದಕ್ಕೆ ಕುಲಧರ್ಮ ಅಂತಿದ್ದಾಗ ಇದು ಕುಲಧರ್ಮಗಳು ಬಂದಿವೆ. ದೇವರು ಹೇಳಿದ್ದಕ್ಕೆ ವಿರುದ್ಧವಲ್ಲದ ರೀತಿಯಲ್ಲಿ ಕುಲಧರ್ಮಗಳ ಆಚರಣೆ ಬೇಕು. ಇದು ನಾನು ದೃಷ್ಟಾಂತವಾಗಿ ಕೊಟ್ಟದ್ದು. ಹಾಗೆ ಚಂದ್ರಳಾ ಪರಮೇಶ್ವರಿ, ಚಂದ್ರಳಾ ದೇವಿಯಲ್ಲೂ ಅಷ್ಟೇ, ಅಲ್ಲಿ ವಿಶೇಷವಾಗಿ ಮಹಾಲಕ್ಷ್ಮಿ ಅಂತಲೇ ಉಪಾಸನೆ, ಎಲ್ಲ ಕಡೆ ಕೂಡ ವಿಶೇಷವಾಗಿ ಮಹಾಲಕ್ಷ್ಮಿಯನ್ನು ಉಪಾಸನೆ ಮಾಡುತ್ತಾರೆ. ಪಾರ್ವತ್ಯಂತರ್ಗದ ಮಹಾಲಕ್ಷ್ಮಿ ಅಂತಲೂ ಉಪಾಸನೆ ಮಾಡ್ತಾರೆ. ಆದರೆ ಬೇರೆ ಗ್ರಾಮ ದೇವತೆಗಳು ಅಥವಾ ಬೇರೆ ದೈತ್ಯ ಸ್ತ್ರೀಯರ ಮೊದಲಾದವರು ತಪಸ್ಸು ಮಾಡಿ ಅಲ್ಲಿ ನಾವಿರಬೇಕು ಅಂತ ವರ ಪಡ್ಕೊಂಡು ಬಂದಿದ್ದರೆ ಅವರನ್ನು ನಿರಾಸಪೂರ್ವಕ ಅವರನ್ನು ಪಕ್ ಬದಿಗೊತ್ತಿ ಇವರನ್ನು ಮಾತ್ರ ಉಪಾಸನೆ ಕೆಲವರಿಗೆ ವಿಧಾನ ಮಾಡಿದರೆ ಲಕ್ಷ್ಮೀದೇವಿ ಅಧಿಷ್ಠಾನದಿಂದ ಅನುಗ್ರಹ ಮಾಡಬೇಕು ಅಂತಿದ್ದರೆ ಪೂಜಾದಿಗಳು ಅಡ್ಡಿ ಇಲ್ಲ. ಆದರೆ ಒಳಗಿನ ಮರ್ಮ ದೇವರ ಮಾತಿಗೆ ಪಂಚರಾತ್ರಾದಿಗಳಲ್ಲಿ ಗೀತೆಯಲ್ಲಿ ಹೇಳಿದ ಕ್ರಮ ಪ್ರಕಾರ ನಾವು ಮಾಡಿಕೋಬೇಕು. ಅದಕ್ಕಲ್ಲಿ ತುಂಬ ಬೇರೆಯವರ ಪ್ರಭಾವ ಇರುತ್ತಾದ್ದರಿಂದ ದಾಸರಾಯರು ನೀವು ಹೋದರೆ ನೀವು ತಲೆ ಕೆಟ್ಟು ಹೋಗುತ್ತಪ್ಪ ಬೇಡ ಅಂತ ಹೇಳಿದ್ದಷ್ಟೇ. ಅದಕ್ಕೆ ದಾಸರಾಯರು ಹೇಳೋದಕ್ಕೂ ಹಾಗೆ ದಾಸರಾಯರ ಮಾತನ್ನು ಅಷ್ಟೇ ಗೌರವದಿಂದ ನೋಡತಕ್ಕಂಥ ಯತಿಗಳಾದ ಅರಣ್ಯಕಾಚಾರ್ಯರೇ ಮೊದಲಾದವರು ಅದೇ ಸನ್ನಿಧಾನಕ್ಕೆ ಹೋಗಿ ದರ್ಶನಾದಿಗಳು ಮಾಡಿಕೊಂಡು ಬರೋದು, ಇವೆಲ್ಲವನ್ನ ಜೋಡಿಸಬೇಕಾದರೆ ಇಲ್ಲಿ ಕೂಡುತ್ತಾ ಬರುತ್ತೆ. ಹಾಂ, ಅದನ್ನು ಹೀಗೆ ಕೂಡಿಸ್ಕೋಬೇಕು ಎಂಬುದನ್ನು ಚೆನ್ನಾಗಿ ತಿಳಿಸಿಕೊಡುತ್ತಾ ಬರುತ್ತಾರೆಂಬಲ್ಲಿಗೆ ಶ್ರೀಕೃಷ್ಣಾರ್ಪಣಮಸ್ತು. ಇನ್ನು ಸ್ವಲ್ಪ ಹೊತ್ತಿಗೇನೆ ಶ್ರೀನಿವಾಸ ಕಲ್ಯಾಣವನ್ನು ನೋಡೋಣ.